ఆనంద విగ్రహం సదనుగ్రహం దశగ్రీవచ్ఛుదం శాపాన్ మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకల సుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః ఉజ్జాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచిత అనంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ బ్రహ్మచర్య హరిప్రీతి సువిద్యా వాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయాది కవయే ముఖ్యంతియం సూరయః తేజో వారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి శ్రీగురుభ్యో నమః హరిః ఓం. ಮುಂದೆ ಹೇಳ್ತಾ ಇದ್ದಾರೆ. ಮೊದಲನೆಯದು ಹೇಳಿದ್ದು ಭಗವಂತ ಮಯೋದಿತೇಷು ಅವಹಿತಃ ಸ್ವಧರ್ಮೇಷು ಮದಾಶ್ರಯಃ. ಮಯೋದಿತೇಷು ಅಂದರೆ ಭಗವದ್ಗೀತಾ ಪಂಚರಾತ್ರ ಮೊದಲಾದಲ್ಲಿ ಹೇಳಿದ ಆಯಾ ವರ್ಣದವರ ವೈಷ್ಣವ ಧರ್ಮಗಳು, ಸ್ವಧರ್ಮ ಅಂದರೆ ವೈಷ್ಣವ ಧರ್ಮ, ಆ ವೈಷ್ಣವ ಧರ್ಮಗಳಲ್ಲಿ ಅವಹಿತ ಅಂದರೆ ಆಲಸ್ಯಾದಿಗಳಿಲ್ಲದೇ ಇರಬೇಕು, ಪ್ರಮಾದರಹಿತ. ತದವಿರೋಧೇನ ವರ್ಣಾಶ್ರಮ ಕುಲಾಚಾರಾನ್ ಸಮಾಚರೇತ್. ಪಂಚರಾತ್ರಾದಿಗಳಲ್ಲಿ ಹೇಳಿದ ವೈಷ್ಣವ ಧರ್ಮಗಳಿಗೆ ವಿರೋಧವಲ್ಲದ ತನ್ನ ವರ್ಣಾಶ್ರಮ ಕುಲಾಚಾರಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಅನ್ವೀಕ್ಷೇತ ವಿಶುದ್ಧಾತ್ಮ ದೇಹಿನಾಂ ವಿಷಯಾತ್ಮನಾಂ ಗುಣೇಶು ತತ್ವಜ್ಞಾನೇನ ಸರ್ವಾರಂಭ ವಿಪರ್ಯಯಂ. ಇದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಕಾಮಾತ್ಮ ಸಮಾಚರೇ ತಂದರು. ಅಕಾಮಾತ್ಮ ಅಂದರೆ ವೈಷ್ಣವ ಧರ್ಮಗಳಿಗೆ ತಕ್ಕಂತೆ ವರ್ಣಾಶ್ರಮ ಕುಲಾಚಾರಗಳನ್ನು ಮಾಡಬೇಕು, ಯಾವ ಕಾಮನೆಗಳು ಇರಬಾರದು, ಭಗವತ್ ಪ್ರೀತಿಗಾಗಿ ಮಾಡಬೇಕು. ಅವಾಗೆ ಮತ್ತೂ ಪ್ರಶ್ನೆ ಬಂತು, ಕಾಮತ್ಯಾಗ ಮಾಡುವಂಥ ಉಪಾಯ ಯಾವುದು? ಕಾಮ ಬಿಟ್ಟು ಹೋಗಬೇಕಾದ್ರೆ ಏನಾದರೂ ಉಪಾಯ ಇದೆಯಾ? ಹೇಳ್ತಾರೆ ಅನ್ವೀಕ್ಷೇತ, ಏನು ಕರ್ಮಾಚರಣೇನ ವಿಶುದ್ಧಾತ್ಮ, ಅಂತಃಕರಣ ಶುದ್ಧಿ ಹೇತುನಾ ವರ್ಣಾಶ್ರಮಾದಿ ವಿಹಿತಾಚಾರೇಣ ವಿಶುದ್ಧಾತ್ಮ ಪುಮಾನ್. ಇದಕ್ಕೆ ಹೇಳ್ತಾ ಇದ್ದಾರೆ
ಕರ್ಮಾಚರಣೆ. ಎಂಥ ಕರ್ಮಾಚರಣೆ ಅಂದರೆ ವರ್ಣಾಶ್ರಮಾದಿ ವಿಹಿತ ಆಚರಣ. ನಾವು ಯಾವ ವರ್ಣದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ, ಅದಕ್ಕೆ ತಕ್ಕಂಥ ಆಚರಣೆ. ಅದರಿಂದಾಗಿ ಅದೇನು ಮಾಡುತ್ತೆ, ಅಂತಃಕರಣ ಶುದ್ಧಿ ಹೇತುನ, ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುತ್ತೆ ಈ ಕರ್ಮಾಚರಣೆ. ಚೆನ್ನಾಗಿ ಕರೆಕ್ಷನ್ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಯಾಕೆ ಈ ಆಚಾರ ವ್ಯವಹಾರ ಯಾಕಿಟ್ಟಿದ್ದಾರೆ? ಕೇವಲ ಜ್ಞಾನ ಅಂತ ಕೇಳ್ಕೊಂಡು ಇದ್ಬಿಟ್ರೆ ಸರಿ ಹೋಗುತ್ತಲ್ಲ. ಇಲ್ಲ, ಬಹಳ ಜನ ಇರ್ತಾರೆ, ಒಳ್ಳೆ ಎಲ್ಲ ಕೇಳ್ತಿರ್ತಾರೆ, ಎಲ್ಲ ಬರಿತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಒಂದಿಷ್ಟು ಧರ್ಮಾಚರಣೆ ಆಗಲ್ಲ ನಮಗೆ. ಎಷ್ಟು ಬೇಕಾದ್ರೆ ಕೇಳ್ತೀವಿ, ಎಷ್ಟು ಬೇಕಾದ್ರೆ ಬರಿತೀವಿ, ಎಷ್ಟು ಬೇಕಾದ್ರೆ ಉಪದೇಶ ಕೊಡ್ತೀವಿ, ಅದು ನಮ್ಗೆ ಹೇಳಬೇಡಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ವರ್ಣಾಶ್ರಮಗಳಿಗೆ ತಕ್ಕಂತೆ ಧರ್ಮಾಚರಣೆ ಬೇಕು, ಕರ್ಮಾಚರಣೆ ಬೇಕು. ಅದರಿಂದ ಏನಾಗುತ್ತೆ, ಅಂತಃಕರಣ ಶುದ್ಧಿ ಬರುತ್ತೆ. ಅದರಿಂದ ಶುದ್ಧನಾದಂಥ ಮನುಷ್ಯ ಪುಮಾನ್ ಗುಣೇಶು ತತ್ವಜ್ಞಾನೇನ ಅನ್ವೀಕ್ಷೇತ ಅಂದರು. ಅಂದರೆ ಹೇಳ್ತಾ ಇದ್ದಾರೆ, ಗುಣೇಶು ಒಂದು ಶಬ್ದಾದಿಶು. ಗುಣ ಅಂದರೆ ಮೂರು ಗುಣಗಳಿಂದ ನಮಗೆ ಬರತಕ್ಕಂಥದ್ದು ಯಾವುದು ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಪಂಚ ಜ್ಞಾನೇಂದ್ರಿಯಗಳು. ಅದರಲ್ಲಿ ಆಕಾಶಭೂತ ಅದರ ಗುಣ ಯಾವುದು, ಶಬ್ದ. ಅದಕ್ಕೆ ಸಂಬಂಧಪಟ್ಟ ಇಂದ್ರಿಯ ಅಂದರೆ ಕಿವಿ. ಐದು ಜ್ಞಾನೇಂದ್ರಿಯಗಳಿಂದ ಐದು ರೀತಿಯಾದ ಭೋಗ, ಕಿವಿಯಿಂದ ಶಬ್ದ, ಚರ್ಮದಿಂದ ಸ್ಪರ್ಶ ತ್ವಗೇಂದ್ರಿಯದಿಂದ, ಕಣ್ಣಿನಿಂದ ರೂಪದ ಭೋಗ, ವಿಶೇಷವಾಗಿ ನಾಲಿಗೆಯಿಂದ ರಸ, ಮೂಗಿನಿಂದ ಗಂಧ ಅಂತ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಈ ಐದು ಏನಿದೆ ಇದರಲ್ಲಿ ತತ್ವಜ್ಞಾನೇನ ಅಂದರು. ಏನು ತತ್ವಜ್ಞಾನ ಹೇಳ್ತಾರೆ, ಪುರುಷಾರ್ಥ ಅಸಾಧನಸ್ತ್ವ ನಿಶ್ಚಯ ಜ್ಞಾನೇನ. ಈ ಐದು ಇಂದ್ರಿಯಗಳು, ಆ ಐದು ಇಂದ್ರಿಯಗಳಿಂದ ಬಂದಿರತಕ್ಕಂಥ ವಿಶೇಷವಾದ ಸುಖಾದಿಗಳು, ಆ ಸುಖಾದಿಗಳೆಲ್ಲ ಪುರುಷಾರ್ಥ ಅಲ್ಲ. ಅಂದರೆ ಈ ಸುಖಗಳನ್ನು ಪಡೆಯಲಿಕ್ಕಾಗಿ ಬದುಕಬೇಕಾಗಿಲ್ಲ, ಬದುಕುವಾಗ ಅವು ಸಿಗುತ್ತೆ, ಬದುಕೇ ಅವು ಸಿಗಲಿಕ್ಕಾಗಿ ಅಲ್ಲ. ಪರ್ಪಸ್ ಆಫ್ ಲೈಫ್ ಹಾ, ಈ ಸುಖ ಪಡೋದಲ್ಲ, ಸುಖದಿಂದ ಬದುಕಿರೋದೇ ಜೀವನದ ಗುರಿಯಲ್ಲ. ಮತ್ತಿನ್ನೇನು ಅದಕ್ಕೆ ಹೇಳ್ತಾ ಇದ್ದಾರೆ, ಮೊದಲು ಇದು ತಿಳ್ಕೊಳ್ಳಿ, ಏನು ಇದು, ಯಾವುದು ಸುಖದಿಂದ ಇರುವುದೇ ಪುರುಷಾರ್ಥ ಸಾಧನ ಅಲ್ಲ. ನಂತರ ಇನ್ನೇನು, ವಿಷಯಾತ್ಮನಾಂ ವಿಷಯಾಸಕ್ತ ಚಿತ್ತಾನಾಂ ದೇಹಿನಾಂ ಸರ್ವೇಷಾಂ ಕರ್ಮಾರಂಭಾಣಾಂ ವಿಪರ್ಯಯಂ ಫಲವೈಪರೀತ್ಯಂ ಅನ್ವೀಕ್ಷೇತ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರ್ಯಾರಾದರೆ ಈ ಐದು ಇಂದ್ರಿಯಗಳು ಜ್ಞಾನೇಂದ್ರಿಯಗಳ ಮೂಲಕ ಆಯಾ ಪದಾರ್ಥಗಳ ಭೋಗಕ್ಕಾಗಿ ಮನಸ್ಸು ಇಟ್ಟಿರ್ತಾರೋ ಅವರು ವಿಷಯಾಸಕ್ತ ಚಿತ್ತರು. ಸದಾ ಕಾಲ ಬೆಳಗ್ಗೆನಿಂದ ರಾತ್ರಿ ಎದ್ದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಈ ಐದು ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ವಿಶೇಷ ಪ್ರಯತ್ನ, ಅದೇ ಜೀವನದ ಗುರಿಯಾಗಿರುತ್ತವರಿಗೆ ಅವರನ್ನು ವಿಷಯಾಸಕ್ತರು ಅಂತ ಕರೀತಾರೆ. ಇಲ್ಲದಿದ್ದರೆ ದೈವಿಕವಾಗಿ ಭಗವಂತನಲ್ಲಿ ಮನಸ್ಸಿಟ್ಟವರಿಗೂ ಕೂಡ ಐದು ಇಂದ್ರಿಯಗಳು ಕೆಲಸ ಮಾಡೇ ಮಾಡುತ್ತೆ, ಆ ಐದು ಇಂದ್ರಿಯಗಳಿಂದ ಭೋಗ ಬಂದೇ ಬರುತ್ತೆ, ಅವರು ಭೋಗಪಟ್ಟೇ ಪಡ್ತಾರೆ. ಅಂಥ ಕಾಲಕ್ಕೆ ಅವರನ್ನು ವಿಷಯಾಸಕ್ತರು ಅಂತ ಯಾಕೆ ಕರೀಬಾರದು? ಹಾಗಲ್ಲ, ಇವರೇನಿದ್ದಾರೆ ತತ್ವಜ್ಞಾನ ಪಡೆದವರೇನಿದ್ದಾರೆ, ಅವರು ಆ ಜ್ಞಾನದ ಬೆಳಕಿನಲ್ಲಿ ಇಂದ್ರಿಯಗಳಿಂದ ಭೋಗ ಪಡ್ತಾರೆ. ಅಂದರೆ ಏನು ಹೇಗೆ? ಅದಕ್ಕೆ ಹೇಳ್ತಾರೆ, ಪದಾರ್ಥಗಳು ಜಡ, ಈ ಇಂದ್ರಿಯಗಳು ಜಡ, ಜಡವಾದ್ದು ಯಾವುದು ಚೇತನನಿಗೆ ಸೌಖ್ಯ ಕೊಡಲ್ಲ, ಚೇತನನಾದ ಜೀವನಿಗಿಲ್ಲಿ ಸುಖ ಯಾವುದು ಅಂದರೆ ಮನಸ್ಸು ವಿಕಾರ ಹೊಂದೋದೇ ಸುಖ, ಹಿತಕರವಾದ ಮನೋವಿಕಾರವೇ ಸುಖ, ಹಿತಕರವಲ್ಲದ ಮನೋವಿಕಾರವೇ ದುಃಖ. ಆದ ಕಾರಣ ಹಿತಕರವಾದ ಮನೋವಿಕಾರ, ಆ ಮನೋವಿಕಾರ ಹುಟ್ಟಾಕೋದು ಯಾವಾಗ, ಯಾರು ಅಂದರೆ ಭಗವಂತ. ಆದ ಕಾರಣ ಪದಾರ್ಥಗಳಾಗಲಿ ವ್ಯಕ್ತಿಗಳಾಗಲಿ ನಮ್ಮ ಮನಸ್ಸಿನಲ್ಲಿ ಹಿತಕರವಾದ ವಿಕಾರವನ್ನು ಹುಟ್ಟಾಕ್ಲಿಕ್ಕಾಗಲ್ಲ. ಅಲ್ಲಿರೋ ನಮ್ಮ ಮನಸ್ಸಿನಲ್ಲಿರೋ ಭಗವಂತನಿಗೆ ಮಾತ್ರ ಆ ಮನಸ್ಸಿನಲ್ಲಿ ವಿಕಾರ ಹುಟ್ಟಾಕಲಿಕ್ಕೆ ಶಕ್ತಿ. ಆ ವಿಕಾರವೇ ತಾನೇ ಸುಖ. ಅಂದರೆ ಒಟ್ಟಾರೆ ಪಂಚ ಜ್ಞಾನೇಂದ್ರಿಯಗಳಿಂದ ಬರತಕ್ಕಂಥ ಸುಖವೆಲ್ಲ ಹೊರಗಿನ ಪದಾರ್ಥಗಳನ್ನು ವ್ಯಕ್ತಿಗಳನ್ನು ನೆಪ ಮಾಡಿಕೊಂಡು ದೇವರೇ ಕೊಡತಕ್ಕ ಸುಖ ಅಂತ ಪದೇ 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 ಗುರುಗಳ ಅನುಗ್ರಹದಿಂದ ಮೆಲುಕು ಹಾಕುವುದರ ಮೂಲಕ ಅವರಿಗೆ ಗಟ್ಟಿಯಾಗಿರುತ್ತೆ. ಸರಿ, ಮುಂದೇನು? ಅವರು ಈ ಇಂದ್ರಿಯಗಳಿಂದ ಭೋಗ ಪಡ್ತಾರೋ ಇಲ್ಲವೋ? ಪಡ್ತಾರೆ. ಹೇಗೆ ಪಡ್ತಾರೆ? ಕಣ್ಣಿಂದ ನೋಡುತ್ತಾರೆ, ನೋಡಿದ್ದನ್ನು ಸಂತೋಷ ಪಡ್ತಾರೆ, ಆ ಪಟ್ಟಿದ್ದನ್ನು ಸ್ವಾಮಿ ಕೊಟ್ಟ ಅಂತ ಸಂತೋಷ ಪಡ್ತಾರೆ, ಕಿವಿಯಿಂದ ಕೇಳಿ ಸಂತೋಷ ಪಡ್ತಾರೆ, ಅಲ್ಲಿ ಭಗವಂತ ಕೇಳಿಸಿ ಸಂತೋಷ ಕೊಟ್ಟಿದ್ದಾನೆ ಅಂತ ದೇವರಿಗೆ ಅರ್ಪಿಸ್ತಾರೆ, ಮೂಗಿನಿಂದ ಒಳ್ಳೆ ಹರಿಗರ್ಪಿತವಾದಂಥದ್ದನ್ನು ಸ್ವೀಕಾರ ಮಾಡ್ತಾರೆ, ಗಂಧ ಅಘ್ರಾಣ ಮಾಡ್ತಾರೆ. ನೀ ಕೊಟ್ಟದ್ದಯ್ಯ ಮೂಗಿನಿಂದ ಗಂಧಾಘ್ರಾಣ ಅಂತ ಅವನಿಗೆ ಅರ್ಪಣೆ ಮಾಡ್ತಾರೆ. ನಾಲಿಗೆಯಿಂದ ರುಚಿ ರುಚಿಯಾದ್ದನ್ನು ತಿಂತಾರೆ, ಏನೂ ಕಡಿಮೆ ಮಾಡಲ್ಲ. ಆ ಉಂಡ ಉಂಡು ಆ ಉಂಡದ್ದನ್ನೆಲ್ಲ ಹರಿಯ ಯಜ್ಞವೆಂಬರೋ ದೇವರಿಗೆ ಯಜ್ಞ ಅಂದ್ಬಿಡ್ತಾರೆ. ಆ ರೀತಿಯಲ್ಲಿ ಪಂಚಜ್ಞಾನೇಂದ್ರಿಯಗಳ ಮೂಲಕ ಏನು ವಿಷಯ ಪದಾರ್ಥಗಳ ಭೋಗವಿದೆ ಆ ಭೋಗವನ್ನು ಜ್ಞಾನ ಇದ್ದವರು ಪಡೆಯುತ್ತಾರೆ, ಜ್ಞಾನವಿಲ್ಲದವರು ಪಡೆಯುತ್ತಾರೆ. ಜ್ಞಾನ ಇದ್ದವರು ಪದಾರ್ಥಗಳಿಗೆ ಅಂಟಿಕೊಳ್ಳದೆ ದೇವರು ಕೊಡ್ತಾ ಇದ್ದಾನೆ ಸುಖ ಅಂತ ಅಲ್ಲಿಗೆ ಡೈವರ್ಟ್ ಆಗ್ತಾರೆ. ದೇವರ ಎಚ್ಚರವೇ ಇಲ್ಲದಂಥ ಸಾಮಾನ್ಯ ಜನ ಪದಾರ್ಥವೇ ಸುಖ ಕೊಡ್ತಾ ಇದೆ ಅಂತ ಅದಕ್ಕೆ ಹಾರ ಹಾಕ್ತಾರೆ, ಅದನ್ನೇ ತಲೆಯಲ್ಲಿಟ್ಕೊಳ್ತಾರೆ, ಅದನ್ನು ಸಂಪಾದನೆ ಮಾಡುವುದರಲ್ಲಿ ಇಡೀ ಜೀವನ ಕಾಲ ಕಳೆಯುತ್ತಾರೆ. ಇದು ವಿಶೇಷ. ಪದಾರ್ಥವೇ ಸುಖ ಕೊಡುತ್ತೆ ಅಂತ ತಿಳಿದು ಅಲ್ಲಿಂದ ಬರತಕ್ಕಂಥ ಸುಖಕ್ಕಾಗಿ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ವಿಷಯಾತ್ಮನಾಂ ವಿಷಯಾಸಕ್ತ ಚಿತ್ತಾನಾಂ ದೇಹಿನಾಂ ಸರ್ವೇಷಾಂ ಕರ್ಮಾರಂಭಾಣಾಂ ವಿಪರ್ಯಯಂ ಫಲವೈಪರೀತ್ಯಂ. ಅಲ್ಲಿ ಹೇಳ್ತಾರೆ, ಸರಿಯಪ್ಪ, ಒಂದು ಆ ಪದಾರ್ಥಗಳು ವ್ಯಕ್ತಿಗಳೇ ಸುಖ ಕೊಡ್ತಾರೆ ಅಂತ ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆ. ಆದ್ದರಿಂದ ಏನಾಗುತ್ತೆ? ಇಲ್ಲೇ ಇದ್ದು ಬಂಧಿತರಾಗ್ತಾರೆ. ಎರಡನೆಯದೇನು? ಆ ವಿಷಯಗಳು ಪದಾರ್ಥಗಳು ಆ ಸುಖವನ್ನು ಕೊಡತಕ್ಕ ಪದಾರ್ಥಗಳು ಸುಖವನ್ನು ಕೊಡತಕ್ಕ ವ್ಯಕ್ತಿಗಳು ಅಂತ ತಲೆಯಲ್ಲಿಟ್ಟುಕೊಂಡು ಸುಖ ಕೊಡುವ ದೇವರನ್ನು ಬಿಟ್ಟು ಕೇವಲ ವ್ಯಕ್ತಿಗಳ ಪದಾರ್ಥಗಳ ಸಂಗ್ರಹಕ್ಕಾಗಿಯೇ ಹೊರಟಾಗ ಅಲ್ಲಿ ಕರ್ಮಾರಂಭಾಣಾಂ ವಿಪರ್ಯಯಂ, ಏನು ಅದಕ್ಕಾಗಿ ನಾನಾ ಕರ್ಮಗಳು ಮಾಡುತ್ತಾರೆ, ಅದು ವಿಪರೀತ ಫಲ ಕೊಡುತ್ತೆ. ಏನು ಬಯಸಿರ್ತಾರೆ ಅದು ಸಿಗಲ್ಲ. ಸುಖ ಬಯಸಿರ್ತಾರೆ, ಸುಖ ಸಿಗಲ್ಲ, ದುಃಖ ಬೇಡ ಅಂದುಕೊಳ್ತಾರೆ, ದುಃಖವೇ ಸಿಗ್ತಾ ಇರುತ್ತೆ. ಇದು ಫಲ ವೈಪರೀತ್ಯ. ಕರ್ಮ ಯಾವುದಕ್ಕಾಗಿ ಮಾಡುತ್ತಾರೋ ಇದನ್ನೇ ಪ್ರಶ್ನೆ. ವಿದುರ ಮಾಡೋದು ಜನರೆಲ್ಲ ಕರ್ಮಾಣ್ಯಾರಭತೆ ದೇಹಿ, ಕರ್ಮಗಳನ್ನು ವಿಶೇಷವಾಗಿ ಎಲ್ಲರೂ ಪ್ರಾರಂಭ ಮಾಡುತ್ತಾರೆ. ಅದರಿಂದ ಸುಖವಾಗಲಿ ಉಪಾರಾಮವಾಗಲಿ ಸಿಗೋದಿಲ್ಲ, ಅದಕ್ಕೆ ವಿಪರೀತವಾಗಿ ದುಃಖವನ್ನೇ ಪಡೀತಾ ಇರುತ್ತಾರೆ. ಕಾರಣವೇನು ಹೇಳ್ತಾ ಇದ್ದಾರೆ? ಯಾರಾದರೆ ದೇವರಲ್ಲಿ ಆಸಕ್ತರಲ್ಲದೆ ಕೇವಲ ವಿಷಯ ಪದಾರ್ಥಗಳೇ ಸುಖ ಕೊಡುತ್ತೆ ಎಂಬ ಬುದ್ಧಿಯಿಂದ ಅಲ್ಲೇ ಆಸಕ್ತರಾಗಿರ್ತಾರೋ ಅವರಿಗೆ ಈ ತೊಂದರೆಗಳೆಲ್ಲ ಶುರುವಾಗುತ್ತೆ. ಏನು ಎಂಥೆಂಥ ತೊಂದರೆಗಳು ಅಂದರೆ, ಬಯಸಿದ್ದು ಸಿಗದೇ ಹೋಗೋದು, ಪದಾರ್ಥಗಳೇ ಆಗಲಿ ವ್ಯಕ್ತಿಗಳೇ ಆಗಲಿ ಅವುಗಳಿಂದ ಸುಖ ಬರಲಿ ಬಾರದಿರಲಿ ಅದು ಬೇರೆ ವಿಷಯ. ಇವರು ಬಯಸಿದ್ದು ಸಿಗಲ್ಲ, ಪದಾರ್ಥ ಸಿಗಲ್ಲ, ವ್ಯಕ್ತಿಗಳು ಸಿಗಲ್ಲ, ಸಿಕ್ಕರೂ ಅವರಿಂದ ಸುಖ ಬರಲ್ಲ, ಬಂದರೂ ಅಂದುಕೊಂಡಷ್ಟು ಬರಲ್ಲ, ಚೂರು ಚೂರು ಸುಖ ಬಂದಂತೆ ಆಗತ್ತೆ, ಪರಮ ದುಃಖ ಬರ್ತಾ ಇರುತ್ತೆ, ಪರಮ ದುಃಖ ಬರ್ತಾ ಇರುತ್ತೆ. ಆದ ಕಾರಣ ಇನ್ನ ಆ ಬಂದದ್ದು ಜಾರಿ ಹೋಗ್ತಾ ಇರುತ್ತೆ, ಕೈಯಿಂದ ಬಿಟ್ಟು ಹೋಗ್ತಾ ಇರುತ್ತೆ. ಅದಕ್ಕಾಗಿ ದುಃಖ ದುಃಖ ದುಃಖ. ತಾನು ಏನೇನು ಪದಾರ್ಥಗಳು ವ್ಯಕ್ತಿಗಳು ಸಂಗ್ರಹ ಆಗಬೇಕು ಅಂದುಕೊಂಡ, ಅವುಗಳ ಸಂಗ್ರಹ ಆಗಿಲ್ಲ ಎಂಬ ದುಃಖ, ಸಿಕ್ಕಿಲ್ಲ ಎಂಬ ದುಃಖ, ಸಿಗಲ್ಲೇನೋ ಎಂಬ ದುಃಖ, ಸಿಕ್ಕಾಗ ಇರಲ್ಲೇನೋ ಎಂಬ ದುಃಖ, ಅದರ ಜೊತೆಗೇನೆ ಅಯ್ಯೋ ಇದು ಹೊರಟೋಗುತ್ತೇನೋ ಎಂಬ ದುಃಖ ಕೂತಿರುತ್ತೆ, ಅದರ ಜೊತೆಗೇನೆ ಅಲ್ಲಿ ಸುಖ ಪಡಲಿಕ್ಕೆ ಪ್ರಯತ್ನ. ಆ ಸುಖ ಪಡಲಿಕ್ಕೆ ಪ್ರಯತ್ನ ಪಟ್ಟಾಗ ಆಶಿಸಿದ ಸುಖ ಸಿಗದೇ ಇರೋದೇ ದೊಡ್ಡ ಹೊಡೆತ. ಅಂಥ ಸುಖ ಸಿಗದೇ ಹೋಗುವುದಲ್ಲದೆ ಪದಾರ್ಥಗಳು ವ್ಯಕ್ತಿಗಳು ದೂರ ಆಗಿಬಿಡ್ತಾರೆ, ಅದು ಇನ್ನೊಂದು ದುಃಖ. ಆ ರೀತಿಯಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಫಲವೈಪರೀತ್ಯ, ಯಾವುದಕ್ಕಾಗಿ ಏನು ಕರ್ಮಗಳು ಶುರು ಮಾಡ್ತಾನೆ ಆ ಸುಖವೇ ಸಿಗದೆ ವಿರುದ್ಧವಾಗಿ ದುಃಖವೇ ಸಿಗೋದು. ಅನ್ವೀಕ್ಷೇತ ಅಂದರೆ ನಾವು ಜ್ಞಾನ ನಮಗೆ ಯಾವಾಗ ಬರುತ್ತೆ ಅಂದರೆ, ಕೆಲವರಿಗೆ ಅವರು ಅನುಭವಿಸಿದ್ರೇನೆ ಬರುತ್ತೆ, ಇಲ್ಲ ಬರಲ್ಲ. ಆದರೆ ಬುದ್ಧಿವಂತರಾದವರಿಗೆ ಅವರೇ ಅನುಭವಿಸಬೇಕಾಗಿಲ್ಲ, ಇನ್ನೊಬ್ಬರು ತೊಂದರೆ ಪಡೋದನ್ನು ನೋಡಿ ತಿಳ್ಕೊಂಬಿಡ್ತಾರೆ. ಇವಾಗ ಪೊಟ್ಯಾಷಿಯಂ ಸೈನೈಡ್ ಅದನ್ನು ನಾಲಿಗೆ ಹಚ್ಚಿಕೊಂಡ್ರೆ ಸತ್ತೋಗ್ತಾರೆ. ಹೇಗೆ ಗೊತ್ತಾಗಬೇಕು ಕೆಲವರಿಗೆ ಸಂಶಯ, ಇನ್ನೊಬ್ಬರು ಹೇಳಿದ್ದರ ಮೇಲೆಲ್ಲ ಸಂಶಯ, ಹಾಗಾಗುತ್ತೋ ಇಲ್ವೋ, ಹಾಗಾಗುತ್ತೋ ಇಲ್ವೋ, ಯಾರೋ ಹೇಳಿದರು ಪೊಟ್ಯಾಷಿಯಂ ಸೈನೈಡು ನಾಲಿಗೆ ಹಚ್ಕೊಂಡ್ರೆ ಸತ್ತೋಗ್ತಾರೆ. ಕೇಳಿದಾಗ್ಲಿಂದ ಸಂಶಯ, ನಿಜವಾಗೂ ಅದರಿಂದ ಸತ್ತೋದ್ರು ಇವರಿಗೆ ಏನೋ ಆಗಿ ಸತ್ತೋದ್ರು. ಕೊನೆಗೆ ಅಂದುಕೊಂಡ, ಇದು ನಾಲಿಗೆ ಹಚ್ಚಿಕೊಳ್ಳೋಣ, ಬದುಕಿದರೆ ಸರಿ, ಇಲ್ವಾ ನನಗೆ ಗೊತ್ತಾಗುತ್ತೆ, ಗೊತ್ತಾಗೋದೇನು ಸತ್ತು ಕೂತಾಗ ಅಲ್ವೇ. ಅದಕ್ಕೆ ಬುದ್ಧಿವಂತ ಏನು ಮಾಡ್ತಾನೆ, ತಾನು ಹಚ್ಚಿಕೊಳ್ಳಲ್ಲ, ಇನ್ನೊಬ್ಬರು ಹಚ್ಚಿಕೊಂಡದ್ದು ನೋಡಿ ಅವನು ಸತ್ತೋಗೋದು ನೋಡಿ ನಿಶ್ಚಯ ಮಾಡಿಕೊಳ್ತಾನೆ, ಓಹೋ ಇದು ಸಾವಿಗೆ ಕಾರಣ ಖಚಿತ ಅಂತ ಎಲ್ಲ ರೀತಿಯಲ್ಲಿ ನಿರ್ಣಯ ಮಾಡಿಕೊಂಡು ತಾನು ನಾಲಿಗೆ ಹಚ್ಚಿಕೊಳ್ಳದೇನೆ ಅದಕ್ಕೆ ದೂರ ಹಾಕ್ತಾನೆ. ಇದು ಬುದ್ಧಿವಂತರ ವಿಚಾರ. ಬುದ್ಧಿ ಇಲ್ಲದವರು ಹೇಗೆ, ನಾನು ಅನುಭವಿಸಿದರೇನೆ ನನಗೆ ಗೊತ್ತಾಗುತ್ತೆ ಅಂತ ಹೊರಟವರು ಯಾರು ಬುದ್ಧಿಹೀನರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಬುದ್ಧಿವಂತನಾದವ ಅನ್ವೀಕ್ಷೇತ, ಅನ್ವೀಕ್ಷಣ ಅಂದರೆ ನೋಡೋದು ಅಂತಲ್ಲ, ಹೇಳ್ತಾರೆ ಅನ್ವೀಕ್ಷಣಂ ನಾಮ ಯಥಾ ವಸ್ತು ದರ್ಶನಂ. ಹೇಳ್ತಾ ಇದ್ದಾರೆ ಏನು, ಯಾವುದು ಹೇಗಿದೆಯೋ ಹಾಗೇ ದರ್ಶನ, ಅಂದರೆ ಅದು ಹೇಗೆ ನಮಗೆ ಜ್ಞಾನಕ್ಕೆ ಕಾರಣ ಆಗುತ್ತೆ ಆ ಥರ ದರ್ಶನ ಮಾಡಬೇಕು ಅದನ್ನು ಅಂದರು. ಆ ರೀತಿ ನೋಡಿದರೇನು ನಮಗೆ ತಿಳುವಳಿಕೆ ಬಂದು ಸಾಧನೆ ಮಾಡಲಿಕ್ಕಾಗುತ್ತೆ ಅದನ್ನು ಹೇಳಿ ಮುಂದೆ ಹೇಳುತ್ತಾರೆ. ಸುಪ್ತಸ್ಯ ವಿಷಯ ಲೋಕೋ ಧ್ಯಾಯತೋ ವಾ ಮನೋರಥ ನಾನಾತ್ಮಕತ್ವಾತ್ ವಿಫಲ ತಥಾ ಭೇದೋನ್ಯಧಿ ಗುಣೈ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ವಸ್ತುಸ್ಥಿತೇ ಅನ್ಯಥಾತ್ವಂ ನಾನಾತ್ವಮಿತಿ ಕೀರ್ತಿತಂ. ಜ್ಞಾನಸ್ಯೈವತು ನಾನಾತ್ವಾತ್ ನಸ್ಯಾತ್ ಕಾಮಾದ್ಯಹಮ್ಮತಿ. ಕಾಮಾದಿಷು ಸ್ವಧೀಸ್ಥೇಷು ಕೇವಲಂ ಜೀವಸಂಸ್ಥಿತಿ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲ, ನಾನು ಉಪಾಯ ಸಹಸ್ರೇಣಾಪಿ ಜೀವಧರ್ಮಸ್ಯ ತತ್ಸ್ವಭಾವಭೂತಸ್ಯ ಕಾಮಾದೇಸ್ತ್ಯಾಗ ದುಷ್ಕರ. ಸಾವಿರಾರು ಉಪಾಯಗಳು ಮಾಡಿದರೂ ಜೀವನ ಧರ್ಮ ಏನು, ಕಾಮಾದಿಗಳು ಅವನ ಸ್ವಭಾವ, ಬಯಕೆ ಎಂಬುದು ಸ್ವಭಾವ, ಅದನ್ನು ಬಿಡುವುದು ಬಹಳ ಕಷ್ಟ. ಅವಾಗ ಹೇಳ್ತಾ ಇದ್ದಾರೆ, ತಸ್ಯ ಜೀವಧರ್ಮತ್ವ ಜ್ಞಾನಂ ಭ್ರಾಂತಿರಿತ್ಯಾಹ ಅಂದರು. ಹೇಳ್ತಾರೆ ಈ ಜೀವನ ಧರ್ಮ ಬಯಕೆ ಎಂಬುದು, ಅದನ್ನು ಬಿಟ್ಟಿರಲಿಕ್ಕಾಗಲ್ಲ, ಕಾಮಾದಿಗಳನ್ನು ಬಿಟ್ಟಿರಲಿಕ್ಕಾಗಲ್ಲ ಅಂತ ನಿಮಗೇನು ಕಲ್ಪನೆ ಬಂದಿದೆ ಅದು ತಪ್ಪು. ಕೇಳ್ತಾ ಇದ್ದಾರೆ, ಯಥಾ ಸುಪ್ತಸ್ಯ ಸ್ವಜಾಗ್ರತ್ವೇನ ವಿಷಯಾನಾಂ ಆಲೋಕ, ಯಥಾವಾ ಧ್ಯಾಯತೋ ವಾ ಮನೋರಥಸ್ಯ ನಾನಾತ್ಮಕತ್ವಾತ್ ವಸ್ತುಸ್ಥಿತೇ ಅನ್ಯಥಾತ್ವಾತ್ ವಿಫಲ ಅತಏವ ಅವಿದ್ಯಮಾನಃ ತಥಾ ಅನ್ಯಧೀ ಗುಣೈಃ ಸ್ವಬಾಹ್ಯ ಬುದ್ಧಿಸ್ಥ ಗುಣೈಃ ಅಸ್ವರೂಪೈಃ ಕಾಮಕ್ರೋಧಾದಿಭಿಃ ಅಭೇದಃ ಅಹಂ ಕ್ರೋಧಿ ಅಹಂ ಕಾಮಿ ಇತ್ಯಾದಿ ಲಕ್ಷಣ ಮೋಹ ಹೇಯ. ಇಲ್ಲಿ ವಿಶೇಷವಾಗಿ ಬರ್ತಾ ಇದ್ದಾರೆ ಏನದು ಅಂದರೆ, ಜೀವನ ಬುದ್ಧಿಯಲ್ಲಿರುವ ಗುಣಗಳು ಈ ಕಾಮಕ್ರೋಧಾದಿಗಳು. ಇದು ಷೋಡಶೀಲಿ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಸ್ವಬಾಹ್ಯ ಬುದ್ಧಿಸ್ಥ ಗುಣೈಹಿ ಅನ್ಯ ಧೀ ಗುಣೈಹಿ, ಜೀವನಿಂದ ಬೇರೆ ಆದ ಬುದ್ಧಿ ಅಂದರು. ಅದೇನು ಬೇರೆ ಬುದ್ಧಿ ಅಂದರೆ ಏನು ಅಂದರೆ, ಇಲ್ಲಿ ನಮಗೇನು ಬುದ್ಧಿ ಅಂತೀವ ಕೆಲಸ ಮಾಡ್ತಾ ಇದೆ ಅವೆಲ್ಲವೂ ಕೂಡ ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ, ಹೊರಗಿನದ್ದು, ಮೂರು ಗುಣಗಳಿಂದ ಅಂಟುಕೊಂಡದ್ದು, ಅದು ಹೋಗಿಬಿಡಬೇಕಾಗಿದ್ದೆ, ಅದು ಹೋಗಬೇಕಾಗಿದ್ದೆ, ಅದು ಜೀವನ ಸ್ವರೂಪದ ಧರ್ಮ ಅಲ್ಲ. ಈ ಕಾಮಕ್ರೋಧಾದಿಗಳೆಲ್ಲವೂ ಕೂಡ ಹೇಗೆ ಅಂದರೆ, ಅದಕ್ಕೆ ದೃಷ್ಟಾಂತ ಷೋಡಶಿಯಲ್ಲಿ ಕೊಟ್ಟಿದ್ದೆ. ಟ್ಯೂಬ್ ಲೈಟ್ ಇದೆ, ಅದರೊಳಗಿಂದ ಬೆಳಕು ಬರ್ತಾ ಇದೆ, ಬಿಳಿಯಾದ ಬೆಳಕೇ ಬರ್ತಾ ಇದೆ, ಸುತ್ತು ಹಳದಿ ಬಣ್ಣದ ಕಾಗದವನ್ನು ಸುತ್ತಿದರೆ ಟ್ರಾನ್ಸ್ಪರೆಂಟ್, ಅದರ ಮೂಲಕ ಈ ಬೆಳಕು ಬರಲಿಕ್ಕೆ ಶುರುವಾದಾಗ ಈ ಬೆಳಕಿಗೆ ಆ ಹಳದಿ ಬಣ್ಣದ ಅಂಟು ಬರುತ್ತೆ, ಬಂದ ಬೆಳಕು ಹೊರಗೆ ಹಳದಿ ಬಣ್ಣದಲ್ಲಿ ಬರುತ್ತೆ, ಹಳದಿ ಬಣ್ಣದಲ್ಲಿ ಬರುತ್ತೆ. ಆ ಬೆಳಕಿಗೆ ಹಳದಿ ಬಣ್ಣ ಅಂಟುಕೊಂಡದ್ದು ಹೇಗಿರುತ್ತೆ ಅದರನ್ನು ಸಪರೇಟ್ ಮಾಡಲಿಕ್ಕಾಗೋದೇ ಇಲ್ಲ ಅನ್ನೋದೇ ತಲೆಗೆ ಬರುತ್ತೆ. ಯಾರಾದರೂ ಎಲ್ಲೋ ಕಲರ್ ಲೈಟ್ ಬರ್ತಾ ಇದ್ದರೆ ಆ ಲೈಟಿಂದ ಕಲರನ್ನು ಸಪ್ರೇಟ್ ಮಾಡಲಿಕ್ಕಾಗತ್ತಾ? ಆಗಲ್ಲ ಅಲ್ವಾ? ಆಗತ್ತೆ. ಹೇಗೆ ಅಂದರೆ, ಈ ಟ್ಯೂಬ್ ಲೈಟು ಸುತ್ತು ಇರತಕ್ಕಂಥ ಪೇಪರನ್ನು ತೆಗೆದು ಬಿಟ್ಟರೆ ಆವಾಗ ಎಲ್ಲೋ ಲೈಟ್ ಇಲ್ಲವೇ ಇಲ್ಲ, ಬಿಳೀ ಲೈಟೇ ಬರ್ತಾ ಇರುತ್ತೆ. ಹಾಗೆ ಈ ಟ್ಯೂಬ್ ಲೈಟ್ ಏನಿದೆ ಅದು ಜೀವ, ಜೀವನಿಂದ ಬರತಕ್ಕ ಜ್ಞಾನವೇ ಲೈಟ್, ಅದರ ಸುತ್ತು ಇರುವ ಲಿಂಗ ದೇಹವೇ ಎಲ್ಲೋ ಕಲರ್ ಪೇಪರ್. ಆ ಎಲ್ಲೋ ಕಲರ್ ಏನಿದೆ ಅದೇ ಮೂರು ಗುಣಗಳು. ಜೀವನ ತಿಳುವಳಿಕೆ ಜ್ಞಾನ ಪ್ರಕಾಶ ಈ ಲಿಂಗದೇಹದ ಮೂಲಕ ಪ್ರವಹಿಸಿದಾಗ ಆ ಲಿಂಗದೇಹದ ಮೂರು ಗುಣಗಳ ಅಂಟು ಈ ಜೀವನ ತಿಳುವಳಿಕೆಗೆ ಬರುತ್ತೆ. ಸೊ ಈ ತಿಳುವಳಿಕೆ ಹೇಗೆ ಬರುತ್ತೆ ಹೊರಕ್ಕೆ ಅಂದರೆ, ಎಲ್ಲೋ ಕಲರ್ ಥರ ಈ ಕಾಮಕ್ರೋಧಾದಿ ಗುಣಗಳಿಂದ ಕೂಡಿಕೊಂಡೇ ತಿಳುವಳಿಕೆ ಬರ್ತಾ ಇರುತ್ತೆ. ಆವಾಗ ಸಹಜವಾಗಿ ಗೊತ್ತಿಲ್ಲದವ ಏನಂದುಕೊಳ್ಳುತ್ತಾನೆ, ಟ್ಯೂಬ್ ಲೈಟಿಂದ ಬರತಕ್ಕ ಕಾಂತಿ ಬಣ್ಣವೇ ಎಲ್ಲೋ ಕಲರ್. ಆದ್ದರಿಂದ ಈ ಎಲ್ಲೋ ಕಲರ್ ಬರಬಾರದು ಅಂದರೆ ಟ್ಯೂಬ್ ಲೈಟ್ ಒಡೆದು ಹಾಕಬೇಕು ಅಂತ. ಜ್ಞಾನಿಯಾದವ ಏನು ಮಾಡುತ್ತಾನೆ, ಇಲ್ಲ ಟ್ಯೂಬ್ ಲೈಟ್ ಎಲ್ಲ ತಯಾರು ಮಾಡೋದು ಬಿಳಿಯಾಗೇನೆ, ಅಲ್ಲಿಂದ ಬರೋದು ಬಿಳಿ ಕಲರೇನೆ ಕಾಂತಿ, ಅದಕ್ಕೇನಾದರೂ ಹಾಕಿರಬೇಕು ಮೇಲೆ ಆ ಟ್ಯೂಬ್ ಲೈಟಿಂದ ಬೇರೆ ಆದ ಪೇಪರ್ ಇದ್ದಿರಬೇಕು ಅಂತ ನೋಡಿದರೆ ಕಾಣಿಸ್ತು, ತೆಗೆದ ಬಿಳಿ ಲೈಟೇ ಬರಲಿಕ್ಕೆ ಬಂತು. ಹಾಗೆ ಜೀವ ಅವನು ಶುದ್ಧ, ಅವನ ಸುತ್ತು ಈ ಎಲ್ಲೋ ಕಲರ್ ಪೇಪರ್ ಯಾವುದು ಲಿಂಗ ದೇಹ ಕೂತ್ಕೊಂಡಿದೆ. ಆದ್ದರಿಂದ ಇವನಿಗೆ ಕಾಮಕ್ರೋಧಾದಿಗಳ ಅಂಟು ಅವನ ಬುದ್ಧಿಗೆ ಬರ್ತಾ ಇದೆ. ಈ ಲಿಂಗ ದೇಹವನ್ನೇ ತೆಗೆದು ಬಿಟ್ಟರೆ ಇವನ ಬುದ್ಧಿಗೆ ಕಾಮಕ್ರೋಧಾದಿಗಳ ಅಂಟೇ ಬರಲ್ಲ. ಅದನ್ನು ಇಷ್ಟು ಹೇಳ್ತಾ ಇದ್ದಾರೆ. ಸ್ವಬಾಹ್ಯ ಬುದ್ಧಿಸ್ಥ ಗುಣೈಹಿ, ಈ ಬಾಹ್ಯ ಬುದ್ಧಿ ಅಂದರೆ ಈ ಹೊರಗಿರತಕ್ಕಂಥ ಜೀವನ ಸ್ವರೂಪವಲ್ಲದ ಲಿಂಗದೇಹದಲ್ಲಿರತಕ್ಕಂಥ ಬುದ್ಧಿಯಲ್ಲಿರುವ ಗುಣಗಳು ಅಸ್ವರೂಪೈಹಿ, ಜೀವನ ಸ್ವರೂಪದ ಸಂಬಂಧ ಪಡದೇ ಇರತಕ್ಕಂಥ ಕಾಮಕ್ರೋಧಾದಿಗಳು. ಇಲ್ಲೇನು ಬರ್ತಾ ಇದೆ, ಅಭೇದ ಮೋಹ ಹೇಯ ನೋಡಿ, ಜೀವ ಜೀವನಿಗೆ ಅವನು ಶುದ್ಧವಾಗಿದ್ದಾನೆ. ಈ ಸುತ್ತಿರುವ ಲಿಂಗ ದೇಹದಲ್ಲಿ ಕಾಮಕ್ರೋಧಾದಿಗಳು ಮೂರು ಗುಣದಿಂದ ಬರೋದಿದೆ, ಅದು ಇವನಿಗೆ ಹೇಗೆ ಬರುತ್ತೆ ಇಲ್ಲಿರೋದು ಅಂದರೆ, ಈ ಲಿಂಗ ದೇಹದ ಅಂಟು ಇವನಿಗೆ ಬಂದಾಗ ಆ ಲಿಂಗ ದೇಹದಿಂದ ಇವನಿಗೆ ಮೋಹ ಬರುತ್ತೆ. ಈ ಶರೀರದ ಮೇಲೆ, ಈ ಶರೀರದಲ್ಲಿರುವ ಈ ಹೊರಗಿನ ಬುದ್ಧಿ ಮೇಲೆ, ಆ ಬುದ್ಧಿಯಲ್ಲಿರತಕ್ಕಂಥ ಕಾಮಕ್ರೋಧಾದಿಗಳ ಮೇಲೆ ಇವನಿಗೆ ಈ ಲಿಂಗದೇಹದ ಕಾಂಟ್ಯಾಕ್ಟಿಂದ ಮೋಹ ಬರುತ್ತೆ. ಏನು ಮೋಹ? ನಾನು ಕ್ರೋಧವುಳ್ಳವ, ನಾನು ಮೋಹವುಳ್ಳವ, ನಾನು ಕಾಮವುಳ್ಳವ, ಅಂದರೆ ಕಾಮ ನಾನು ಒಂದೇ, ಕ್ರೋಧ ನಾನು ಒಂದೇ ಅಂತ ಮೋಹ ಬೆಳೆಯುತ್ತೆ. ಅದಕ್ಕೇನು ಮಾಡುತ್ತಾನೆ ಅಂದರೆ, ಇದೆಲ್ಲ ನನ್ನ ಸ್ವರೂಪ ಅಂತ ತಿಳಿಯುತ್ತಾ ಇರ್ತಾನೆ. ಇದು ನನ್ನಿಂದ ಬಿಡುಗಡೆ ಆಗಲಿಕ್ಕಾಗಲ್ಲ ಅಂತ ಪ್ರಶ್ನೆ ಬರಲಿಕ್ಕೆ ಕಾರಣ ಈ ರೀತಿ ಮೋಹದಿಂದ ತಿಳ್ಕೊಂಡದ್ದೇ. ಹಾಗಾದರೆ ಈ ಮೋಹ ಹೋಗಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಮೋಹ ಕಳಚಿ ಹಾಕುವ ದೇವರ ಶರಣಾಗತರಾಗಬೇಕು. ಏನು ವಿಶೇಷವಾಗಿರತಕ್ಕಂಥ ಲಿಂಗ ದೇಹದ ಮೇಲೆ, ಅಲ್ಲಿರತಕ್ಕಂಥ ಕಾಮಕ್ರೋಧಾದಿಗಳ ಮೇಲೆ ನಮಗೆ ಬರತಕ್ಕಂಥ ಮೋಹ ನಾವು ತಂದುಕೊಂಡದ್ದೋ ಒಳಗಿರುವ ದೇವರು ಕೊಟ್ಟಿದ್ದು ಅಂತ. ದೇವರೇ ಅಲ್ಲಿರೋದು ನಮಗೆ ಅಂಟಿಸಿದ್ದು. ಅದಕ್ಕೆ ಅವನ ಕಾಲು ಹಿಡಿದರೆ ಅವನೇ ಈ ಮೋಹವನ್ನು ದೂರ ಮಾಡಿ, ಲಿಂಗ ದೇಹವನ್ನು ದೂರ ಮಾಡಿ, ಈ ಲಿಂಗ ದೇಹದ ಅಂಟಲ್ಲಿ ಬರತಕ್ಕಂಥ ಕಾಮಕ್ರೋಧಾದಿಗಳನ್ನು ನಮ್ಮಿಂದ ದೂರ ಮಾಡತಾನೆ ಅಂತ ಹೇಳಿದ. ಇಷ್ಟು ವಿಷಯ ಇಲ್ಲಿ ಕೂತಿದೆ. ಇಲ್ಲಿ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಧ್ಯಾಯತೋವಾ ಮನೋರಥಶ್ಚ ನಾನಾತ್ಮಕತ್ವಾತ್ ವಸ್ತುಸ್ಥಿತೇ ಅನ್ಯಥಾತ್ವಾತ್ ವಿಫಲ. ಸುಪ್ತಸ್ಯ ಸ್ವಜಾಗ್ರತ್ವೇನ ವಿಷಯಾನಾಂ ಆಲೋಕ. ಅಂದರು ಇಲ್ಲೇನದು ಅಂದ್ರೆ ಹೇಳ್ತಾರೆ, ಮಲಗಿದ್ದಾನೊಬ್ಬ, ಮಲಗಿದವನಿಗೆ ಕನಸಿನಲ್ಲಿ ತಾನು ಎಲ್ಲ ನೋಡತಾನೆ. ಆ ನೋಡಿದ್ದೆಲ್ಲ ಎದ್ದ ಕೂಡಲೇ ಯಾವುದೂ ಇರಲ್ಲ. ಹೇಗೆ ಅವನಿಗೆ ಸಂಬಂಧಪಟ್ಟದ್ದು ಅಂತಲೇನೆ ಕನಸಿನಲ್ಲಿ ನೋಡಿದ್ದೆಲ್ಲ ಇದು ನಂದು, ಇದು ನಂದು, ಇದು ನಂದು ಅಂತಲೇ ಇರುತ್ತೆ ಅವನಿಗೆ. ಎದ್ದ ಕೂಡಲೇ ವಸ್ತುವೇ ಇರಲ್ಲ, ಆದ್ದರಿಂದ ಓಹೋ ನಂದಲ್ಲ ಅಂತಿತ್ತು. ಹಾಗೆ ಜೀವಿಯಾದವ ಈ ಸಂಸಾರವೆಂಬ ಮಲಗಿದ ಅವಸ್ಥೆಯಲ್ಲಿ, ಮಲಗಿದ ಅವಸ್ಥೆಗೆ ಸಂಸಾರ ಅಂತ ಎಲ್ಲ ಮರ್ತೋಗಿರ್ತಾನೆ. ಅದಕ್ಕೆ ಈ ಜೀವಿಗೆ ಏನಾಗುತ್ತೆ, ಈ ಸಂಸಾರದಲ್ಲಿರುವ ಎಲ್ಲ ನಂದು, ಈ ಕ್ರೋಧ ನಂದು, ಕಾಮ ನಂದು, ಎಲ್ಲ ನಂದು 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 ಒಂದು ಬರುತ್ತೆ. ಯಾವಾಗಾದರೆ ಜ್ಞಾನ ಬರುತ್ತೋ, ಎಚ್ಚರ, ಅವಾಗಿದು ನಂದಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಧ್ಯಾನ ಮಾಡತಕ್ಕಂಥ ಅಂದರೆ ಹಗಲು ಕನಸು, ಅವನು ಎಲ್ಲ ಕಲ್ಪಿಸಿಕೊಂಡ, ಈ ಒಳ್ಳೆ ಬಿಲ್ಡಿಂಗು, ಅದರ ಸ್ಟೇರ್ ಕೇಸು, ಅದು ಇದು ಎಲ್ಲ ಕಲ್ಪಿಸಿಕೊಳ್ತಾನೆ. ಒಮ್ಮೆಲೆ ಕಣ್ಣು ತೆಗೆದರೆ ಎಲ್ಲ ಹೊರಟು ಹೋಗುತ್ತೆ. ಅದೇ ಥರ ಜೀವಿಯ ಸ್ವರೂಪದಲ್ಲಿ ಇಲ್ಲದ ಲಿಂಗದೇಹದಲ್ಲಿರುವಂಥ ಇವನಿಗೆ ಸಂಬಂಧ, ಸ್ವರೂಪತಃ ಸಂಬಂಧ ಪಡದೇ ಇರುವಂಥ ಕಾಮಕ್ರೋಧಾದಿಗಳೆಲ್ಲ ಸಂಸಾರಾವಸ್ಥೆಯಲ್ಲಿ ಇವನ ಮೋಹದಿಂದಾಗಿ ಅಂಟಿಕೊಳ್ಳುತ್ತೆ. ಆ ಮೋಹ ಹೋಗಿಬಿಟ್ರೆ, ಎಚ್ಚರ ಬಂದಂತೆ ಮೋಹ ಹೋಗಿಬಿಟ್ರೆ, ಎಲ್ಲ ಕಾಮಕ್ರೋಧಾದಿಗಳು ಇವನಿಗೆ ಅಂಟಿಕೊಳ್ಳಲ್ಲ ಅಂತ ಚೆನ್ನಾಗಿ ಹೇಳ್ತಾರೆ. ಸುಪ್ತಸ್ಯ ವಿಷಯಾಲೋಕಃ ಧ್ಯಾಯತೋವಾ ಮನೋರಥಃ ನಾನಾತ್ಮಕತ್ವಾತು ವಿಫಲಃ. ಇಲ್ಲಿ ನಾನಾತ್ಮಕತ್ವಾತ್ ಅಂದರೆ ಏನಂತ ಅರ್ಥ? ವಸ್ತುಸ್ಥಿತೇ ಅನ್ಯಥಾತ್ವಾತ್, ಕನಸಿನಲ್ಲಿ ಕಾಣಿಸಿದ್ದೇನಿದೆ ಅದು ನಿಜವಾಗಿರುವುದಲ್ಲ, ಬೇರೆ. ಮನಸ್ಸಿನಲ್ಲಿ ನಾನಾ ರೀತಿ ಕಲ್ಪನೆ ಮಾಡಿಕೊಂಡರೆ ಅದು ವಸ್ತುಸ್ಥಿತಿಗೆ ವಿರುದ್ಧವಾದ್ದು. ಆದ್ದರಿಂದ ಏನು ವಿಫಲ, ಅದು ಇವನಿಗೆ ಕೆಲಸಕ್ಕೆ ಬಾರದೆ ದೂರ ಹೋಗಿಬಿಡುತ್ತೋ. ಹಾಗೆ ಜೀವನ ಸ್ವರೂಪದಲ್ಲಿಲ್ಲದ ಹೊರಗಿನ ಈ ಮೂರು ಗುಣಗಳಿಂದ ಬಂದಿರತಕ್ಕಂಥ ಕಾಮಕ್ರೋಧಾದಿಗಳ ಸಂಪರ್ಕವು, ಆ ಸಂಪರ್ಕಕ್ಕೆ ಕಾರಣವಾದ ಮೋಹ ಹೋದ ಕೂಡಲೇ ಎಲ್ಲ ಹೋಗಿಬಿಡುತ್ತೆ. ಆದ್ದರಿಂದ ಈ ಮೋಹ ಬಿಡಬೇಕು. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ನಿವೃತ್ತಂ ಕರ್ಮಸೇವೇತ ಪ್ರವೃತ್ತಂ ಮತ್ಪರಸ್ತ್ಯಜೇತ್ ಜಿಜ್ಞಾಸಾಯಾಂ ಸಂಪ್ರವೃತ್ತೋ ನಾದ್ರಿಯೇತ ಕರ್ಮಚೋದನಾಂ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಿಷ್ಕಾಮಂ ಜ್ಞಾನಪೂರ್ವಂ ತು ನಿವೃತ್ತಮಿತಿ ಚೋದ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ ಇತಿ ಭಾರತೆ. ನಿಷ್ಕಾಮ ಕರ್ಮ ಮಾಡಬೇಕು, ಯಾವ ಕಾಮನೆಗಳು ಇಲ್ಲದೇ ಇರುವ ಕರ್ಮ. ಯಾವ ಕಾಮನೆ ಅಂದರೆ, ಯಾವ ಕಾಮನೆ ಇರಬಾರ್ದು ಅಂದರೆ ಯಾವ ಕಾಮನೇನೆ ಇರಬಾರ್ದು ಅಂತಲ್ಲ. ಏನು ಕಾಮನೆ? ಭಗವಂತ ಬೇಕು, ಅವನ ಅನುಗ್ರಹ ಬೇಕು ಎಂಬ ಕಾಮನೆ ಬೇಕು. ಆ ಕಾಮನೆ ಅಲ್ಲದೆ ಬೇರೊಂದು, ಈ ನಾನಾ ಸಂಸಾರದ ಇದು ಬೇಕು ಅದು ಬೇಕು ಎಂಬ ಕಾಮನೆ ಏನಿದೆ ಅದು ಇರಬಾರದು, ಅದು ನಿಷ್ಕಾಮ. ಅಥವಾ ನಿಷ್ಕಾಮ ಶಬ್ದಕ್ಕೆ ಇನ್ಯಾವುದೂ ಬಯಸಿಲ್ಲ, ದೇವರ ಅನುಗ್ರಹವೇ ಬಯಸ್ತಾ ಇದ್ದಾನೆ, ನಿಷ್ಕಾಮ ಆಗಿಬಿಡುತ್ತಾ. ಆದರೆ ಅವ ಒಳಗೊಳಗೆ ಇದು ನಾ ಮಾಡಿದ್ದು ನಾ ಮಾಡಿದ್ದು ಅಂದುಕೊಳ್ಳುತ್ತಾ ಇದ್ದಾನೆ. ಅವಾಗೇನಾಗುತ್ತೆ, ಅವನದ್ದಲ್ಲದ ದೇವರ ಸ್ವಾತಂತ್ರ್ಯ ಅವನದ್ದು ಅಂತ ಕದ್ದುಕೊಂಡಂತೆ ಆಯಿತಲ್ಲ, ಅದು ನಿಷ್ಕಾಮ ಕರ್ಮ ಅಲ್ಲ. ಸೊ ಅಂಡರ್ಲೈನ್ ಏನು, ಎಲ್ಲವೂ ಭಗವಂತನ ಅಧೀನ, ಅವ ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ಚಿಂತನೆ ಪೂರ್ವಕ ಅದು ಬೇಸ್. ಬೇರೆ ದೇವರ ಪ್ರೀತಿ ದೇವರ ಅನುಗ್ರಹ ಅದು ಬಿಟ್ಟು ಬೇರೊಂದನ್ನು ಬಯಸದೇ ಇರತಕ್ಕಂಥ ಜ್ಞಾನಪೂರ್ವಕವಾದ ಕರ್ಮಾಚರಣೆ ಏನಿದೆ ಅದು ನಿಷ್ಕಾಮ ಕರ್ಮ. ಅಥವಾ ಇಷ್ಟೆಲ್ಲದಕ್ಕೆ ಇನ್ನೊಂದು ಸೇರಿಸ್ಬೇಕು, ನಾನಾ ಜನ್ಮಗಳಿಗೆ ಕಾರಣವಾಗದೇ ಇರತಕ್ಕಂಥ ಕರ್ಮ ಏನಿದೆ ಇದೆಲ್ಲ ಸೇರಿಕೊಂಡು ಭಗವಂತ ಸ್ವತಂತ್ರ ನಾನು ಸ್ವತಂತ್ರ ಅಂತ ತಿಳಿದು ದೇವರ ಸ್ವತಂತ್ರ ಕರ್ತೃತ್ವವನ್ನು ತನ್ನೊಳಗೆ ಹೇಳಿಕೊಳ್ಳದೆ ಚಿಂತನೆ ಮಾಡದೆ ದೇವರನ್ನು ಮರೆತು ನಾ ಮಾಡಿದೆ ಎಂಬುದು ತಲೆಗೆ ಬಾರದೆ ದೇವರ ಅಧೀನವಾಗಿ ಎಲ್ಲವನ್ನೂ ನಡೀತಾ ಇದೆ ಅವನೇ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಈ ಬುಡದ ಮೇಲೆ ದೇವರ ಅನುಗ್ರಹ ದೇವರ ಪ್ರೀತಿ ಇದು ಬಿಟ್ಟರೆ ಬೇರೊಂದನ್ನು ಬಯಸದೆ ಇದು ಬಿಟ್ಟರೆ ಬೇರೊಂದನ್ನು ಬಯಸದೆ ಮಾಡತಕ್ಕಂಥ ಕರ್ಮವೇ ನಿಷ್ಕಾಮ ಕರ್ಮ. ಈ ಕರ್ಮದಿಂದ ಏನಾಗುತ್ತೆ, ನೂರಾರು ನೀಚ ಜನ್ಮಗಳು ಕತ್ತರಿಸಿ ಹೋಗುತ್ತೆ. ಹಾಗಾದರೆ ಪ್ರವೃತ್ತ ಕರ್ಮ ಅಂದರೆ ಏನು? ದೇವರ ಸ್ವತಂತ್ರ ಕರ್ತೃತ್ವವನ್ನು ತನ್ನಲ್ಲಿ ಹೇಳಿಕೊಳ್ಳೋದು, ಅಂದರೆ ತನ್ನಲ್ಲಿ ಸ್ವಾತಂತ್ರ್ಯವಿಲ್ಲದಿದ್ದರೂ ನಾ ಮಾಡಿದೆ ನಾ ಮಾಡಿದೆ ಅಂತ ತಿಳಿಯೋದು. ಆ ಜ್ಞಾನ ಅಜ್ಞಾನಪೂರ್ವಕವಾಗಿ ಸಮಸ್ತ ಕರ್ಮಗಳನ್ನು ದೇವರ ಪ್ರೀತಿ ದೇವರ ಒಂದು ಅನುಗ್ರಹ ಏನಿದೆ ಪರಮಪ್ರಸಾದ ಅದು ಬಿಟ್ಟು ಮಿಕ್ಕೆಲ್ಲವನ್ನ ಬಯಸಿ ಮಾಡುವುದು ಕರ್ಮ. ನಾನಾ ಜನ್ಮಗಳಿಗೆ ಕಾರಣವಾದ ಕರ್ಮ ಅದು ಪ್ರವೃತ್ತ ಕರ್ಮ, ಇದು ನಿವೃತ್ತ ಕರ್ಮ. ನಿವೃತ್ತ ಕರ್ಮವನ್ನು ಮಾಡುತ್ತಾ ಹೋದರೆ ಎಲ್ಲ ಮುಂದೆ ಬರತಕ್ಕ ಜನ್ಮಗಳು ನಾಶ. ಪ್ರವೃತ್ತ ಕರ್ಮ ಮಾಡುತ್ತಾ ಹೋದರೆ ಹಿಂದಿನ ಕರ್ಮಗಳು ಬಲಿಷ್ಠ, ಮುಂದಿನ ಜನ್ಮಗಳು ಖಚಿತ. ಅದರಿಂದ ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ತ್ಯಜೇತ್, ಯಾರು ಮತ್ಪರಹ ನನ್ನ ಹತ್ತಿರ ಬರಬೇಕು ನನ್ನ ಅನುಗ್ರಹ ಅಪೇಕ್ಷೆ ಮಾಡತಕ್ಕಂಥವ ನಿವೃತ್ತ ಕರ್ಮವನ್ನು ಮಾಡಬೇಕು, ಪ್ರವೃತ್ತ ಕರ್ಮವನ್ನು ಬಿಡಬೇಕು. ಪ್ರವೃತ್ತ ಕರ್ಮ ಅಂದರೆ ಇದು ಬೇಕು ಅದು ಬೇಕು ಅಂತ ಬಯಸಿ ದೇವರ ಸೇವಾದಿಗಳು ಮಾಡುವುದು, ಕರ್ಮಗಳನ್ನು ಮಾಡುವುದು. ದೇವರದ ಸೇವಾದಿಗಳು ಮಾಡುವಾಗ ಅದು ಬೇಕು ಇದು ಬೇಕು ಅಂತ ಬಯಸುವುದು ಅದೊಂದು, ಇನ್ನು ನಾನಾ ಕರ್ಮಗಳು ಮಾಡುವಾಗ ಅವೆಲ್ಲ ದೇವರ ಪೂಜಾ ಅಂತ ಚಿಂತನೆ ಮಾಡದೆ ಇದಕ್ಕಾಗಿ ಮಾಡುತ್ತೇನೆ ಇದಕ್ಕಾಗಿ ಮಾಡುತ್ತೇನೆ ಅಂತ ಫಲ ಉದ್ದೇಶವಾಗಿ ದೇವರನ್ನು ಬಿಟ್ಟು ಬೇರೊಂದು ಫಲದ ಉದ್ದೇಶವಾಗಿ ಕರ್ಮಾಚರಣೆ, ಅದರಿಂದ ಅದರಲ್ಲಿ ನಾ ಮಾಡ್ತಾ ಇದ್ದೇನೆ ನಾ ಮಾಡ್ತಾ ಇದ್ದೇನೆ ಅಂತ ಇಲ್ಲದ ಸಲ್ಲದ ಸ್ವತಂತ್ರ ಕರ್ತೃತ್ವವನ್ನು ತನ್ನಲ್ಲಿ ಚಿಂತನೆ ಮಾಡಿಕೊಂಡು ಮಾಡುವುದು, ಅದರಿಂದ ನಾನಾ ಜನ್ಮಗಳಿಗೆ ಕಾರಣವಾಗುತ್ತೆ ಆ ಕರ್ಮ. ಇದನ್ನು ಹೇಳ್ತಾ ಇದ್ದಾರೆ, ಜಿಜ್ಞಾಸಾಯಾಂ ಸಂಪ್ರವೃತ್ತ ನಾದ್ರೀಯೇತ್ ಕರ್ಮಚೋದನ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಹಾಂ, ವಿಶೇಷವಾಗಿ ನಾನು ಸಕಾಮಸ್ಯ ಕರ್ಮ ವಿಧಾನಾತ್ ಇಲ್ಲಿ ಹೇಳ್ತಾ, ನೀವೇನೋ ನಿಷ್ಕಾಮ ಕರ್ಮ ಮಾಡಬೇಕು ಅಂದಿರಿ, ಅಲ್ಲಿ ನೋಡಿದ್ರೆ ಸಕಾಮ ಕರ್ಮ ಎಲ್ಲ ಕಡೆ ಇದು ಮಾಡಿ ಅದು ಮಾಡಿ, ನಿಮಗೆ ರೂಪ ಬೇಕಾ ಗಂಧ ಕೊಡಿ ದೇವರಿಗೆ, ದುಡ್ಡು ಬೇಕಾ, ಹೀಗೆ ಮಾಡಿ ಅಂತ ಸಕಾಮ ಕರ್ಮಗಳಲ್ಲೇ ಚೋದನೆ. ಅಂದರೆ ನಮ್ಮನ್ನು ಡ್ರೈವ್ ಮಾಡ್ತಾ ಇದ್ದಾರಲ್ಲ ಪುರಾಣಗಳಲ್ಲಿ, ಅಂದರೆ ಹೇಳ್ತಾ ಇದ್ದಾರೆ, ಜಿಜ್ಞಾಸಾಯ ಬ್ರಹ್ಮ ವಿಚಾರೇ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದರೆ, ಬ್ರಹ್ಮಜ್ಞಾನ ಉತ್ಪತ್ತೌ ಪ್ರವೃತ್ತಾನಾಂ. ಬ್ರಹ್ಮಜ್ಞಾನ ಪಡ್ಕೋಬೇಕು ಅಂತ ಹೊರಟಂಥವರು ಸರ್ವಶಬ್ದಾನಾಂ ಕರ್ಮಾದಿ ವಿಷಯತ್ವ ಅಂಗೀಕಾರೇ ವಿರೋಧಾಪತ್ಯ ತತ್ರ ಅನಾದರ ಲಕ್ಷಣ ತ್ಯಾಗೋ ವಿಧೀಯತೆ ನತು ಸರ್ವಾತ್ಮನ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಎಲ್ಲ ಶಬ್ದಗಳು ವೇದದಲ್ಲಿ ಹೇಳಿವೆ, ಇದು ಬೇಕಾ ಇದು ಮಾಡಿ, ಇದು ಬೇಕಾ ಇದು ಮಾಡಿ ಅಂತ. ಅದಕ್ಕೆ ದೇವರನ್ನು ಬಯಸುವವರು ಆ ಶಬ್ದಗಳನ್ನು ಅನಾದರ ಮಾಡಿ ಅಂದರು. ಅಂದರೆ ಬಿಟ್ಟು ಬಿಡಿ ಅಂತಾನೆ. ಹಾಗಾದ್ರೆ ಯಾಕೆ ಹೇಳಿದರು ಅಂದರೆ, ಹಾಗಲ್ಲ, ಅದರ ಅರ್ಥ ಬೇರೊಂದಿರುತ್ತೆ, ಅದನ್ನು ಸ್ವೀಕಾರ ಮಾಡಿ. ನಮ್ಮನ್ನು ಸಂಸಾರಕ್ಕೆ ತಳ್ಳುವ ಅರ್ಥ ಮೇಲ್ನೋಟದ್ದೇನಿದೆ ಅದನ್ನು ನಾವು ಸ್ವೀಕಾರ ಮಾಡಬಾರದು ಅಂತ ಚೆನ್ನಾಗಿ ತಿಳಿಸಿಕೊಟ್ಟು, ಏನು ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಾಂಗತ್ವೇನ ಅಂಗೀಕಾರಾರ್ಹತ್ವಾತ್ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ವಿಶೇಷವಾಗಿ ಶಾಸ್ತ್ರದಲ್ಲಿ ಈ ಕರ್ಮಗಳು ಮಾಡಿ ಈ ಫಲ ಬರುತ್ತೆ, ಈ ಕರ್ಮ ಮಾಡಿ ಈ ಫಲ ಬರುತ್ತೆ ಅಂತ ಯಾಕೆ ಹೇಳಿದರು? ಆ ಕರ್ಮ ಮಾಡಿದರೆ ಅಂತಃಕರಣ ಶುದ್ಧಿಯಾಗುತ್ತೆ, ಫಲದ ಅಪೇಕ್ಷೆಗಾಗಿ ಕರ್ಮ ಮಾಡುತ್ತಾನೆ, ಕರ್ಮ ಮಾಡಿದರೆ ಅಂತಃಕರಣ ಶುದ್ಧಿಯಾಗುತ್ತೆ, ಆವಾಗ ಈ ಫಲಗಳನ್ನು ಬಯಸಬಾರದು ಎಂಬ ಬುದ್ಧಿ ಬರುತ್ತೆ, ಫಲಗಳನ್ನು ಬಿಡುತ್ತಾನೆ, ನಂತರ ದೇವರ ಕಡೆಗೆ ಬರ್ತಾನೆ ಅಂತ ಹೇಳಿದರು. ಸ್ವಲ್ಪ ಕಷ್ಟದ ಮಾರ್ಗ, ಆದ್ದರಿಂದ ಆ ಮಾತುಗಳನ್ನು ಬಿಡೋದೇ ಉತ್ತಮ. ಈ ಫಲಕ್ಕಾಗಿ ಈ ಒಂದು ಕರ್ಮ ಮಾಡು, ಈ ಫಲಕ್ಕಾಗಿ ಈ ಒಂದು ಕರ್ಮ ಮಾಡು ಅಂತ ಹೇಳತಕ್ಕಂಥದ್ದನ್ನು ನಾವೆಂದು ಕೂಡ ಅದನ್ನು ಹೆಚ್ಚಿಗೆ ಆದರ ಮಾಡಬೇಡಿ. ಮಾಡಿದರೆ ಸ್ವರ್ಗ ಕಾಮೋ ಯಜೇತ, ಸ್ವರ್ಗವನ್ನು ಬಯಸುವವರು ಯಜ್ಞ ಮಾಡಿ ಅಂತ ಈ ಒಂದು ವೇದ ವಾಕ್ಯವನ್ನು ನಾವು ವಿಶೇಷವಾಗಿ ತಗೋಬೇಕೋ ಇಲ್ವೋ ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ವರ್ಗವನ್ನು ಬಯಸುವವರು ಯಜ್ಞ ಮಾಡಿ ಅಂತ ಹೇಳಿದಾಗ ಅವಾಗೇನಾಗುತ್ತೆ, ಬರೇ ಒಂದು ವಿಶೇಷವಾಗಿರತಕ್ಕಂತಹ ಸ್ವರ್ಗಕ್ಕಾಗಿ ಮಾಡುತ್ತಾರೆ. ಆದರೆ ಸರ್ವಶಬ್ದ ವಾಚ್ಯ ಭಗವಂತ ಅಂತಿಟ್ಟುಕೊಂಡಾಗ ಸ್ವರ್ಗ ಅಂದರೆ ವೈಕುಂಠ, ಆ ವೈಕುಂಠಕ್ಕಾಗಿ ಯಾಗ ಮಾಡಿ ಅಂತ ಅರ್ಥ ಸರಿ ಹೋಗುತ್ತೆ, ಅದು ನಿಷ್ಕಾಮ ಕರ್ಮಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಯಾವಾಗಲೂ ಪುಣ್ಯ ನಾಶ ಆದ ಕೂಡಲೇ ಕೈಬಿಟ್ಟು ಹೋಗುವ ಸ್ವರ್ಗಕ್ಕಾಗಿ ಯಜ್ಞ ಮಾಡಬೇಕಾಗುತ್ತೆ, ಅದರಿಂದ ಅನೇಕ ಜನ್ಮಗಳು ಪಡೆಯಬೇಕಾಗುತ್ತೆ. ಅದರಿಂದ ವೇದ ವಾಕ್ಯವನ್ನು ಅನಾದರ ಮಾಡಬೇಡಿ, ಆ ವಾಕ್ಯದ ಅರ್ಥ ಮೇಲ್ನೋಟದ ಅರ್ಥ ಬಿಟ್ಟು ಬಿಡಿ, ಒಳಗಿನ ಅರ್ಥ ತಗೊಳ್ಳಿ ಅಂತ ಇಷ್ಟರ್ಥವನ್ನು ತಿಳಿಸಿಕೊಟ್ಟಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.